ಒಬ್ಬನಿಗೆ ನಾವು ಶರಣಾಗತರಾಗಬೇಕು ಅಂದರೆ ಪರಮಾತ್ಮನಿಗೆ, ಪರಬ್ರಹ್ಮನಿಗೆ, ಅವನ ಬಗ್ಗೆ ಜ್ಞಾನವನ್ನು, ಅವನ ಬಗ್ಗೆ ಅವನ ಗುಣಚಿಂತನೆಯನ್ನು, ಅವನ ಆರಾಧನೆಯನ್ನು ಮಾಡಿ ಅವನ ಅನುಗ್ರಹವನ್ನು ಪಡೆದು ನಾವು ಪರಮಸುಖವನ್ನು ಪಡೆಯಬೇಕು ಅಂತ ಇರುವುದಲ್ವ. ಅದಕ್ಕೆ ಆಚಾರ್ಯರು ಏನು ಮಾಡಿದರು, ಬ್ರಹ್ಮ ಪದವಾಚ್ಯ ಬೇರೆ ಯಾರೂ ಅಲ್ಲ ನಾರಾಯಣನೇ, ಅವನ ಉಪಾಸನೆಯಿಂದ ಅವನ ಅನುಗ್ರಹದಿಂದ ಮಾತ್ರ ಮೋಕ್ಷ ಸಾಧ್ಯ ಅಂತ ಹೇಳ್ತಾರೆ. ಆಮೇಲೆ ಎಲ್ಲ ಶ್ರುತಿ ವಾಕ್ಯಗಳ ಅಭಿಪ್ರಾಯವೂ ಒಂದೇ, ಧೇಯೋ ನಾರಾಯಣ ಸದಾ ಆದೋ ಅಂತ್ಯೇಜ ಮಧ್ಯೇಜ ವಿಷ್ಣು ಸರ್ವತ್ರ ಗೀಯತೆ. ಎಲ್ಲ ಶಾಸ್ತ್ರಗಳ ಸಾರವೂ ಒಂದೇ, ಏನು ಪರಮಾತ್ಮ ಅಥವಾ ಶ್ರೀಮನ್ನಾರಾಯಣ ಕೂಡನೇ. ಯಾಕೆ ಸರ್ವಪದಗಳನ್ನು ಒಂದನೇ ವಾಕ್ಯ, ಯಾವುದೇ ಶ್ರುತಿ ವಾಕ್ಯಗಳಿದ್ದರೂ ಕೂಡ ಅದು ಅವನನ್ನೇ ಸ್ತುತಿಸಲಿಕ್ಕೆ ಹೊರಟಿವೆ. ಎಲ್ಲದೆಯೊಂದರೂ ವಾಕ್ಯ ಅವನು ಧ್ವನಿ ಅಂತ ಹೇಳಿ ಮತ್ತೆ ಬೇರೆ ಯಾರೂ ಅಲ್ಲ ಅಂತ ಹೇಳಿದ ಮೇಲೆ ನಾನಾ ವಿಧವಾದಂತಹ ಪ್ರಶ್ನೆಗಳು ಏನು, ಕೆಲವು ಕಡೆ ಶ್ರುತಿ ವಾಕ್ಯಗಳೇ ಹೇಳ್ತಾ ಇರಲಿಲ್ಲ ಏನು ಅಂತ ಹೇಳಿ, ಮಹತ್ಪರಂ ಧ್ರುವಂ ವಿಚಾಯ ಮೃತ್ಯುಮುಖಾತ್ ಪ್ರಮುಖ್ಯತೆ ಅಂತ ಕಾಠಪರಿಚಯ ಹೇಳ್ತಾರೆ. ಮೃತ್ಯುಮುಖಾತ್ ಅಂತ ಹೇಳಿ ಏನು, ಇಂತಹ ಒಂದು ಮೃತ್ಯು ಏನು ಜನ್ಮ ಪುನರ್ಜನ್ಮಗಳಿಂದ ಕೂಡಿದಂತಹ ಇಂತಹ ದುಃಖ ಸಂಸಾರದಿಂದ ವಿಮುಕ್ತರಾಗಿ ಮೋಕ್ಷವನ್ನು ಪಡೆಯಬೇಕಾದರೆ ಯಾರನ್ನು ತಿಳ್ಕೊಳ್ಬೇಕು ಅಂತ ಹೇಳಿದರೆ ಮಹತ್ಪರಂ ಅಂತ ಹೇಳಿ ಅಂದರೆ ಮಹತ್ತತ್ವಕ್ಕಿಂತ ದೊಡ್ಡವನಾದವನನ್ನು ತಿಳ್ಕೊಳ್ಬೇಕು. ಯಾವುದು ಮಹತ್ಪರಂ ಅಂತ ಒಂದು ವಿಶೇಷವಾದ ಭಾವನ ಲಕ್ಷಣವನ್ನು ಕೇಳಿ ಏನು, ಯಾರನ್ನು ತಿಳ್ಕೊಂಡ್ರೆ ನಮಗೆ ಪೂರ್ಣ ಸುಖ, ಯಾರನ್ನು ತಿಳ್ಕೊಂಡ್ರೆ ನಮಗೆ ಮೋಕ್ಷ ಅಂತ ಹೇಳಿದರೆ ಮಹತ್ಪರಂ, ಮಹತ್ತತ್ವಕ್ಕಿಂತ ದೊಡ್ಡದು, ಅದನ್ನು ತಿಳ್ಕೊಳ್ಳಿ, ಅದರ ಉಪಾಸನೆ ಮಾಡಿ ನಿಮಗೆ ಮೋಕ್ಷ ಅಂದ. ಮಹತ್ತತ್ವಕ್ಕಿಂತ ದೊಡ್ಡದೊಂದನೇ ನಮಗೆ ಅರ್ಥ ಆಗಲಿಲ್ಲ ಏನದು ಅಂತ ಹೇಳಿದರೆ ಮತ್ತೆ ಎಲ್ಲ ಚಿಂತನೆ ಮಾಡಿದಾಗ ಏನು ಹೇಳ್ತಾ ಇದೆ, ಮಹತ್ತಕ್ಕಿಂತ ಬರುವುದು ಯಾವುದು, ಮಹತ ಪರಮವ್ಯಕ್ತನು ಅವ್ಯಕ್ತ ಪುರುಷಪರ. ಮಹತ್ತತ್ವಕ್ಕಿಂತ ಶ್ರೇಷ್ಠವಾದದ್ದು ಯಾವುದು, ಅವ್ಯಕ್ತ. ಆದ ಕಾರಣ ಅವ್ಯಕ್ತ ಪುರುಷಪರ ಅದು ಬೇರೆ ಸಾಂಖ್ಯನೇ ಹೇಳ್ತಾರೆ. ಆದ ಕಾರಣ ಮಹತ್ತತ್ವ ಅಂದ್ರೆ ಮಹತ್ತಕ್ಕಿಂತ ಮಿಗಿಲಾದದ್ದು ಯಾವುದು, ಅವ್ಯಕ್ತ ಅಂದ್ರೆ ವ್ಯಕ್ತವಾಗಿರುವಂಥದ್ದು, ಸೂಕ್ಷ್ಮವಾಗಿರುವಂಥದ್ದು ಏನು, ಎಲ್ಲ ಜಗತ್ತಿನಲ್ಲಿ ಎಲ್ಲ ಕಾಣುವಂತಹ ಬದಲಾವಣೆಗಳು ಏನು, ಎಲ್ಲ ಗಿಡಮರಾದಿಗಳು ಎಲ್ಲ ಮಾಡಿ ಏನು ಪಕ್ಷಾದಿ ಸಂಕುಲಗಳಿಂದ ಕೂಡಿದಂತಹ ಈ ಒಂದು ವಿಶ್ವದಲ್ಲಿ, ಈ ಒಂದು ಪೃಥ್ವಿಯಲ್ಲಿ ಕಾಣುವಂತಹ ಎಲ್ಲ ಬದಲಾವಣೆಗಳಿಗೆ ಏನು ಕಾರಣ ಅಂತ ಹೇಳಿದಾಗ ಅದರ ಚಿಂತನೆಯನ್ನೆಲ್ಲ ನೋಡಿದಾಗ ಏನು ಅದರೊಳಗಿರುವಂತಹ ಒಂದು ಪ್ರಕೃತಿ ತತ್ವ ಅಂದರೆ ಅವ್ಯಕ್ತ ಅಗೋಚರವಾದಂಥದ್ದು ಅಂತ ಹೇಳಿದಾಗ ಏನಾಯಿತು, ಅದರ ಪ್ರಕೃತಿ ತತ್ವ ಅದರ ಅಭಿಮಾನಿ ದೇವತೆ ಲಕ್ಷ್ಮೀದೇವಿ ಅವಳ ಉಪಾಸನೆ ಮಲೆ ಮೋಕ್ಷ ಅಂತ ಅನಿಸಿದಾಗೆ ಏನು ಶ್ರುತಿ ಏನು ಹೇಳಿದ್ರು, ಮಹತ ಪರಂ ಮಹತ್ತಿಗಿಂತ ದೊಡ್ಡದಾದದ್ದನ್ನು ತಿಳ್ಕೊಂಡ್ರೆ ಮೋಕ್ಷ ಅಂತ ಹೇಳಿದಾಯ್ತು. ಅವ್ಯಕ್ತವನ್ನು ತಿಳ್ಕೊಂಡ್ರೆ ತಾನೇ ಮೋಕ್ಷ ಅಂದ್ರೆ ಅವ್ಯಕ್ತೋಪಾಸನೆಯೇ ಶ್ರೇಷ್ಠ, ನಿಮಗೆ ಮೋಕ್ಷ ಬೇಕಾದ್ರೆ ಅವ್ಯಕ್ತದ ಉಪಾಸನೆಯನ್ನೇ ಮಾಡಬೇಕು. ಅವನು ಸುಮ್ಮನೆ ಇದ್ದಾನೆ ಏನು ಇಂಡಿಯಾ ಪ್ರೆಸಿಡೆಂಟ್ ತರ ಸುಮ್ಮನೆ ಸಂಘಟನೆ ಅಷ್ಟೇ. ಆದ ಕಾರಣ ಲಕ್ಷ್ಮೀದೇವಿಯೇ ಶ್ರೇಷ್ಠ ಅಂತ ಹೇಳುವಾಗಿ ಸಾಂಖ್ಯ ಅಭಿಪ್ರಾಯ ಏನು, ನೀವು ನಿಮಗೆ ಏನು ಕೆಲಸ ಆಗಬೇಕಾದ್ರೂ ಕೂಡ ಎಲ್ಲಿ ಲಕ್ಷ್ಮಿ ಹತ್ರ ಹೋಗ್ತೀರಾ ನಾರಾಯಣ ಹತ್ರ ಹೋಗ್ತೀರಾ ಪ್ರಶ್ನೆ ಬಂದಾಗ ಎಲ್ಲ ಹೋಗಿ ಎಲ್ಲ ಕೆಲಸವೂ ಆಗುತ್ತೆ, ಅವಳು ತಾನೇ ಎಲ್ಲವನ್ನು ಮಾಡಬಹುದು. ನಾರಾಯಣ ಮಾತ್ರ ಸುಮ್ಮನೆ ಮುಖಾ ನಿಂತಿದ್ದಾನೆ, ಅವನು ಸುಮ್ಮನೆ ಸೈಟ್ ಸಿಗ್ನೇಚರ್ ಮಾತ್ರ ಮಾಡ್ತಾನೆ ಅಂತ ಹೇಳಿ. ಆದ ಕಾರಣ ಕೃಷ್ಣ ಏನು ಹೇಳ್ತಾನೆ ಅದಕ್ಕೆ ಆ ಸುತಿವಾಕ್ಯದ ಅಭಿಪ್ರಾಯ ಏನು ಹೇಳಿದ್ರೆ ಕೃಷ್ಣ ಹೇಳ್ತಾನೆ ಅಲ್ಲ ಏನು ಅವ್ಯಕ್ತೋಪಾಸನೆ ಅನ್ನೇನಿದೆ, ಕ್ಲೇಶೋ ಸಿಗತ ರಸ್ತೇಶ ಅವ್ಯಕ್ತ ಸಚೇತನ. ನೀವು ಅವ್ಯಕ್ತದ ಉಪಾಸನೆ ಅಥವಾ ಶ್ರೀತತ್ವದ ಉಪಾಸನೆ ಲಕ್ಷ್ಮೀದೇವಿ ಉಪಾಸನೆಯನ್ನು ಮಾಡಿಕೊಂಡು ಹೋದರೆ ಅದು ನಿಮಗೆ ಬಹಳ ದೂರದ ದಾರಿಯ, ನೇರವಾಗಿ ನನ್ನ ಹತ್ತಿರ ಬಂದರೆ ಅದು ಬಹಳ ಹತ್ತಿರ. ಯಾಕೆ ನಿಮಗೆ ಶ್ರಮ ಕಡಿಮೆ, ಲಕ್ಷ್ಮೀದೇವಿಯ ಉಪಾಸನೆಯಿಂದ ನಿಮಗೆ ಎಲ್ಲವೂ ಪ್ರಾಪ್ತಿಯಾಯಿತು ಅಂತ ಇದ್ರೆ ಅದಕ್ಕೇನು ಕಾರಣ, ನನ್ನ ಅನುಗ್ರಹವೇ ಏನು ಅಂತ ಮುಂಚೆಯೂ ಹೇಳಿದ್ದಾನೆ ಕೃಷ್ಣ ಏನು ಅಂತ, ಎಲ್ಲ ಯೋ ಯೋ ಯಾವ್ಯಾಂತಮಂಧತ್ಯ ಶ್ರದ್ಧಯಾತ್ಯು ಇಚ್ಛತಿ ಅಂದ್ರೆ ಯಾವುದೇ ಒಂದು ಭಗವತ್ತರೇನು ಇತರ ದೇವತೆಗಳ ಉಪಾಸನೆಯನ್ನು ಮಾಡಿಕೊಂಡು ಅವರ ಮೂಲಕ ಅವರು ಫಲವನ್ನು ಪಡೆದಿದ್ದಾನೆ ಅಂತ ಹೇಳಿದರೆ ಅದು ಆ ದೇವತೆಗಳು ಕೊಟ್ಟಂತಹ ಫಲ ಅಲ್ಲ, ಅವಳ ಅಂತರ್ಯಾಮಿಯಾಗಿ ನಾನೇ ಕೊಟ್ಟದ್ದನ್ನು ಮಯೈವ ವಿಹಿತಾನೆ ಕೊಟ್ಟವ ನಾನೇ ಅಂತ ಹೇಳ್ತಾನೆ. ಅಂದರೆ ಬೇರೆ ಯಾರು ಕೊಟ್ಟಿದ್ದಲ್ಲ, ಇದರ ದೇವತೆಗಳ ಉಪಾಸನೆಯನ್ನು ಮಾಡಿದ್ದೀರಿ, ಮಾಡಿದಕ್ಕೆ ಫಲವನ್ನು ಪಡೆದಿದ್ದೀರಿ ಅಂತ ಹೇಳಿದರೆ ಅದು ನಾನು ಕೊಟ್ಟದ್ದನ್ನೇ ಅವರು ನಿಮಗೆ ಟ್ರಾನ್ಸ್ಫರ್ ಮಾಡಿದ್ದಷ್ಟೇ. ಅಂದ್ರೆ ಏನಾಯ್ತು, ಅವರು ಕೊಟ್ಟದ್ದರಿಂದ ನೀವು ಭಾವಿಸಿಕೊಂಡು ಅಷ್ಟಕ್ಕೇ ತೃಪ್ತರಾಗಿಬಿಟ್ಟರೆ ಅತಿಶಯವಾಗಿ ಸಿಗುವುದನ್ನು ನೀವು ಕಳ್ಕೊಂಡ ಹಾಗೆ. ಇಲ್ಲಿ ಕೂಡ ಹಾಗೆ ಏನೋ ಕ್ಲೇಶೋ ಅಧಿಕ ತನಸ್ತೇಷ ಅವ್ಯಕ್ತ ಸತ್ತೇತ ಅವ್ಯಕ್ತದ ಅದರ ಶ್ರೀತತ್ವದ ಉಪಾಸನೆಯನ್ನು ಕೂಡ ಅದು ಬಹಳ ದೂರದ ದಾರಿ. ಅದಕ್ಕೋಸ್ಕರ ನೇರವಾಗಿ ಬರುತ್ತದೆ, ನೇರವಾಗಿ ಬಂದರೆ ಅದಕ್ಕೆ ನೇರವಾದಂತಹ ಫಲವನ್ನು ಸುಲಭವಾಗಿ ಪಡಿತೀನಿ ಅಂತ ಕೃಷ್ಣ ದೇವತನವನ್ನು ಕೊಡ್ತಾನೆ. ಮತ್ತೆ ಆ ಶ್ರುತಿ ವಾಕ್ಯದ ಅಭಿಪ್ರಾಯ ಏನು, ಕಾಂಠಿಕ ಉಪನಿಷತ್ತು ಹೇಳ್ತಾ ಇದೆ ಮಹದತ್ಪರಮ್ಯಕ್ತಂ ಅಂತಹ ಮಹತ್ತಂತಹ ಫಲವನ್ನು ಮಹತ್ಪರ ಅಂದರೆ ಭಕ್ತಿಗಿಂತ ಪರವಾದಂಥದ್ದು ತಿಳಿಕೊಂಡ್ರೆ ವೃತ್ತಿಮುಖ ಚಟುವಿ ಅಂತ ಹೇಳ್ತಾ ಇದ್ದಾರೆ. ವೇದ ವಾಕ್ಯ ಏನು ಹೇಳ್ತಾ ಇದೆ, ಮಹತ್ತಿಗಿಂತ ದೊಡ್ಡದಾದ ಅಂದ್ರೆ ಅವ್ಯಕ್ತವನ್ನು ಇಟ್ಕೊಂಡ್ರೆ ತಾನೇ ಮೋಕ್ಷ. ನಮಗೇನು ಮೋಕ್ಷರೂಪವಾದಂತಹ ಫಲವನ್ನು ಕೊಡಬೇಕಾದ್ರೆ ಅದೇನು ಸಿದ್ಧ ಆಯಿತು, ಅವ್ಯಕ್ತವನ್ನು ಅಂದ್ರೆ ಶ್ರೀತತ್ವವನ್ನು ಪ್ರಕೃತಿ ಅಭಿಮಾನವಾದಂತಹ ಲಕ್ಷ್ಮೀದೇವಿಯನ್ನು ಅವಳ ಉಪಾಸನೆಯನ್ನು ಲಕ್ಷ್ಮೀಯ ಆರಾಧನೆಯನ್ನು ಮಾಡಿದರೆ ಮಾತ್ರ ಮೋಕ್ಷ ಅಂತ ಶ್ರುತಿ ಹೇಳ್ತಾ ಇದೆ. ಆದ ಕಾರಣ ಕೃಷ್ಣನ ಅಭಿಪ್ರಾಯ ಶ್ರುತಿ ವಿರುದ್ಧ ಅಥವಾ ಕೃಷ್ಣ ಹೇಳುವಂತಹ ಮಾತು ವೇದ ವಿರುದ್ಧ ಆಗ್ತದಲ್ಲ ವಿರೋಧ ಅಂತ ಹೇಳಿದರೆ ಇಲ್ಲ, ಅದನ್ನೆಲ್ಲವನ್ನು ಸಮರ್ಥನೆ ಮಾಡ್ತಾ ಏನು ಸಮರ್ಥನೆ ಮಾಡ್ತಾ ಅಂದ್ರೆ ಅಲ್ಲಿ ಸಂಕ್ಷಿಪ್ತವಾಗಿ ಹೇಳಬೇಕಾದ್ರೆ ಅವ್ಯಕ್ತ ಅಂದ್ರೆ ಏನು, ಅವ್ಯಕ್ತ ಶಬ್ದದಿಂದ ಕೂಡ ಇವನೇ ವಾಚ್ಯ ಆಗ್ತಾನೆ. ಇನ್ನೊಂದು ಅವ್ಯಕ್ತ ಅಲ್ಲಿ ಮಹತತ್ಪರಂ ಅಂತ ಹೇಳ್ತಾರೆ. ಏನು ಆಕ್ಷೇಪ ಮಾಡಿದ್ರಿ, ಮಹತತ್ಪರಂ ಅವ್ಯಕ್ತಂ ಅಂತ ಕೃಷ್ಣನೇ ಹೇಳ್ತಾನೆ. ಅವ್ಯಕ್ತ ಪುರುಷತ್ಪರ ಅಂದ್ರೆ ಮೂರು ಸ್ಟೆಪ್ ಇದೆ, ಒಂದು ಮಹತ್ತತ್ವ, ಅದಕ್ಕಿಂತ ಶ್ರೇಷ್ಠವಾದದ್ದು ಅವ್ಯಕ್ತ, ಅದಕ್ಕಿಂತ ಶ್ರೇಷ್ಠವಾದದ್ದು ಪುರುಷ. ಶ್ರುತಿ ಹೇಳಿದೇನು, ಮಹತ್ತಿಗಿಂತ ದೊಡ್ಡದಾದ ಮೋಕ್ಷ ಅಂತ ಹೇಳಿ. ಅದು ಯಾವುದು ಮಹತ್ತಿಗಿಂತ ದೊಡ್ಡದ್ದು ಯಾವುದು, ಒಂದು ಅರ್ಥದಲ್ಲಿ ಏನು ಪುರುಷ ಮಹತ್ತಿಗಿಂತ ಶ್ರೇಷ್ಠವಾದದ್ದು ಅವ್ಯಕ್ತ, ಅವ್ಯಕ್ತಿಗಿಂತ ಶ್ರೇಷ್ಠವಾದದ್ದು ಪುರುಷ. ಆದ ಕಾರಣ ಮಹತ್ತಿಗಿಂತ ಶ್ರೇಷ್ಠ ಯಾರು, ಪುರುಷನೂ ಮಹತ್ತಿಗಿಂತ ಶ್ರೇಷ್ಠನೇ. ಹಾಗೆ ಅವನು ಅವ್ಯಕ್ತವನ್ನು ಮೀರಿ ನಿಂತಿದ್ದ. ಆದ ಕಾರಣ ಏನಾಯ್ತು, ಮಹತ್ ಅವ್ಯಕ್ತ ಪುರುಷ ಮೂರು ಸ್ಟೆಪ್ ಅಲ್ಲಿ ಮಹತ್ತಿಗಿಂತ ದೊಡ್ಡದು ಅಷ್ಟೇ ಹೇಳಿ. ಸೃಷ್ಟಿ ಮಹತ್ತಿಗಿಂತ ದೊಡ್ಡದು ಯಾವುದು, ಅದು ಅವ್ಯಕ್ತವಾಗಲೇ ಪುರುಷನೂ ಆಗ್ತದಲ್ವಾ. ಆದರೆ ಪುರುಷ ಅಂತ ಹೇಳುವುದೇ ಅತ್ಯಂತ ಸಮಂಜಸ, ಯಾಕೆ ಅವನು ಎಲ್ಲದಕ್ಕಿಂತಲೂ ದೊಡ್ಡದು, ಅವ್ಯಕ್ತ ತತ್ವಕ್ಕಿಂತಲೂ ದೊಡ್ಡದು. ಮತ್ತೆ ಇನ್ನೊಂದರ ಅರ್ಥ ಏನು ಅಂತ ಹೇಳಿದರೆ ಮಹತ್ತಕ್ಕಿಂತ ದೊಡ್ಡವನೇನು, ನಿತ್ಯಾಯೋಗಿಗಳಾದ ಲಕ್ಷ್ಮೀನಾರಾಯಣನು ತಿಳ್ಕೊಂಡಿದ್ದಾರೆ. ಅವನನ್ನೇನು, ಅವನನ್ನು ಲಕ್ಷ್ಮಿಯನ್ನು ಬಿಟ್ಟು ಅವನನ್ನು ತಿಳಿದು ಉಪಾಸನೆ ಮಾಡುವಂತಹ ಅಧಿಕಾರವೂ ನಮಗೆ. ಮಹತ್ತಪ್ಪನ ಅಂತ ಹೇಳಿದ ಇನ್ನೊಂದು ಅಭಿಪ್ರಾಯ ಅಂತ ಹೇಳಿದರೆ ಅಂದ್ರೆ ಜಗತ್ತಿಗೆ ಏನು ಅಕ್ಷರನಾದಂತಹ ನಾಶರಹಿತನಾದಂತಹ ಪ್ರಕೃತಿ ಅಭಿಮಾನಿಯಾದಂತಹ ಲಕ್ಷ್ಮೀದೇವಿ ನಿರಂತರ ಪರಮಾತ್ಮನ ಅಧೀನರು, ಅಂತಹ ಪರಮಾತ್ಮನ ಅಧೀನರಾಗಿ ಶ್ರೀತತ್ವವನ್ನು ನಾವು ಉಪಾಸನೆ ಮಾಡಿದರೆ ಅಂದ್ರೆ ಶ್ರೀತತ್ವದ ಜೊತೆಗೆ ಅವಳ ಅಂತರ್ಯಾಮಿಯಾದಂತಹ ಪರಮಾತ್ಮನನ್ನು ನಿತ್ಯ ಅವಿಯೋಗಿಗಳಾದಂತಹ ಲಕ್ಷ್ಮೀನಾರಾಯಣನನ್ನು ಚಿಂತನೆ ಮಾಡಿದರೆ ಅಂದ್ರೆ ಸರ್ವಸ್ವಾಮಿಯಾಗಿ ಪರಮಾತ್ಮನನ್ನು ಉಪಾಸನೆ ಮಾಡಿದರೆ ತಾನೇ ಅದು ಮೋಕ್ಷ ಪ್ರಾಪ್ತಿ. ಆದ ಕಾರಣ ಅದೇನಾಯಿತು, ಅವ್ಯಕ್ತ ಕೇಶು ಅಧಿಕತರಸ್ತೇಷ ಅವ್ಯಕ್ತ ಸತ್ತೇತ ಅಂತ ಹೇಳಿದಾಯಿತು. ಬರೀ ಶ್ರೀತತ್ವವನ್ನು ಉಪಾಸನೆ ಮಾಡಿದರೆ ಅದು ಬಹಳ ದೂರದ ಮಾರ್ಗ ಆಗ್ತದೆ. ಏನು ಅಲ್ಲಿ ತನಕ ನೀವು ಶ್ರಮ ಪಡಬೇಕು, ಏನು ಲಕ್ಷ್ಮೀದೇವಿಯನ್ನು ಉಳಿಸಿಕೊಳ್ಳಲಿಕ್ಕೆ ಸಾಕಷ್ಟು ಶ್ರಮಗಳನ್ನು ಸಾಕಷ್ಟು ಏನು ಶ್ರಮವನ್ನು ಪಟ್ಟು ಸಾಧನೆ ಮಾಡಿ ಉಪಾಸನೆ ಮಾಡಿ ಲಕ್ಷ್ಮೀದೇವಿ ಅನುಗ್ರಹವನ್ನು ಪಡೆಯಬೇಕು. ಸರಿ, ಮತ್ತೆ ಇನ್ನೇನು ಮೋಕ್ಷಭವಾದಂತಹ ಫಲವೇನು ಅಂತ ಹೇಳಿದಾಗ ಅವಳು ಅಲ್ಲಿ ಹೋಗಿ ಇಂದ ದಾರಿ ನಾರಾಯಣ. ಮತ್ತೆ ಏನಾಯ್ತು, ಮತ್ತೆ ಅವಳಲ್ಲಿ ಹೋಗಲಿಕ್ಕೆ ನೀವು ಪ್ರಯತ್ನವನ್ನೇ ಮಾಡಲೇಬೇಕಲ್ವಾ. ಆದ ಕಾರಣ ಇದಕ್ಕೆ ನೇರವಾಗಿ ಬನ್ನಿ ಅಂತ ಹೇಳಿದ್ರೆ ಏನಾಯ್ತು, ಅಲ್ಲಿ ನನಗ ಲಕ್ಷ್ಮೀದೇವಿಯನ್ನು ಕೂಡ ಮತ್ತೆ ನಾರಾಯಣ ಸಹಿತಳಾಗಿ ಅಂದ್ರೆ ಶ್ರೀತತ್ವವನ್ನು ಪರಮಾತ್ಮ ಅವ್ಯಕ್ತ ತತ್ವವನ್ನು ಪರಮಾತ್ಮ ಅಂದ್ರೆ ಪರಮಪುರುಷನ ಅಧೀನ ಅಂತ ಚಿಂತನೆ ಮಾಡಿ ಅವನ ಅನುಗ್ರಹವನ್ನು ಇಷ್ಟವಾದದನ್ನು ಕಡಿಮೆ ಸಮಯದಲ್ಲಿ ಹೇಳಲಿಕ್ಕೆ ಆಗುವುದಿಲ್ಲ. ಆದ್ದರಿಂದ ಅದರ ಇಷ್ಟೇ ಏನು ಸಾರ ಅಂತೂ ನೇರವಾಗಿ ಪರಮಾತ್ಮನನ್ನು ತಿಳ್ಕೊಳ್ಳುತ್ತ ಅಂದರೆ ಯಾವುದೇ ದೇವತೆಗಳ ಉಪಾಸನೆಯನ್ನು ಮಾಡಿದರೂ ಕೂಡ ಯಾವುದೇ ದೇವತೆಗಳ ಅಂತರ್ಯಾಮಿಯಾಗಿ ಏನು ತತ್ತಚ್ಛಕ್ತಿ ಪ್ರಬೋಧಯನ್ ಏಕೈವ ಮಹಾವಿಷ್ಣು ಕುರುತೆ ಸರ್ವಮಂಜಸ ಅಂದರೆ ಏನಾಯಿತು ಆಯಾ ದೇವತೆಗಳ ಅಂತರ್ಯಾಮಿಯಾಗಿ ಇರುವವನು ಒಬ್ಬನೇ ಅನ್ನುವಂತಹ ಏಕದೇವ ಉಪಾಸನೆಯನ್ನು ತಿಳಿಸುತ್ತದೆ. ಅಂದರೆ ಸರ್ವದೇವತಾಂತರ್ಯಾಮಿಯಾಗಿ ಸರ್ವಶ್ರೇಷ್ಠನಾಗಿರುವವನೇ ಅದರ ಕಾರಣ ಅವನನ್ನೇ ತೇರವಾಗಿ ಹೋಗಬೇಕು ಅಂತ ಹೇಳಿದನಾಯಿತು. ಬೇರೆ ದೇವತೆಗಳ ಉಪಾಸನೆಯನ್ನು ಮಾಡಲಿಕ್ಕಿಲ್ಲ ಅಂತ ಅಲ್ಲ. ಆಯಾ ದೇವತೆಗಳ ಉಪಾಸನೆಯನ್ನು ಯಥಾಯೋಗ್ಯವಾಗಿ ಯೋಗ್ಯತಾ ತಾರತಮ್ಯ ಆಸ್ತಿ ಅಂದರೆ ಅವರವರ ಯೋಗ್ಯತಾ ತಾರತಮ್ಯಕ್ಕೆ ಅನುಸಾರವಾಗಿ ಅವರವರ ಶ್ರದ್ಧೆ ಭಕ್ತಿಯಿಂದ ಅನುಷ್ಠಾನ ಉಪಾಸನೆಯನ್ನು ಮಾಡಿ ಅಂತರ್ಯಾಮಿ ಭಾವದಿಂದ ನಾವು ಚಿಂತನೆ ಮಾಡಿದರೆ ಮಾತ್ರ ಅದಕ್ಕೆ ಫಲ ಮತ್ತೆ ಅದರಂತೆ ಸರಿಯಾದ ಫಲ ಮಾರ್ಗವಾಗುವಂತ ಇದರ ಒಟ್ಟು ಅಭಿಪ್ರಾಯ.